ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ.
ಶ್ರೇಷ್ಠವಾದ ಪ್ರೀತಿಗೆ ಶುದ್ಧವಾದ ಹೃದಯವು ನಿನಗರ್ಪಿಸುವೆ. ನನ್ನ ಜೀವ ನನ್ನ ದೈವ ನೀನೇ ದೇವ. ನನ್ನ ಜೀವ ನನ್ನ ದೈವ ನೀನೇ ದೇವ. ಬಲಿಯಾಗಿರುವೆ ಬಂಧು ಬಲಗವಾಗಿ ನನ್ನ ಜೊತೆ ಬಂದಿರುವೆ. ತಂದೆ ತಾಯಿಲ್ಲದೆ ತಪ್ಪಲಿಯಾಗಿರುವೆ ಬಂಧು ಬಳಗವಾಗಿ ನನ್ನ ಜೊತೆ ಬಂದಿರುವೆ. ಕಣ್ಣೀರ ಒರೆಸಿದೆ ನನ್ನ ಪ್ರಿಯ ನಡೆಸುವಾತನೇ. ನನ್ನ ಜೀವ ನನ್ನ ದೈವ ನೀನೇ ದೇವ. ನನ್ನ ಜೀವ ನನ್ನ ದೈವ ನೀನೇ ದೇವ. ನನಗಾಗಿ ಬಲಿಯಾದ ಓ ಕುರಿಮರಿಯೇ, ನನಗಾಗಿ ಬ ಬರಲಿರುವ ಓ ಯೇಸುವೇ, ನನ್ನ ಜೀವ ನನ್ನ ದೈವ ನೀನೇ ದೇವ, ನನ್ನ ಜೀವ ನನ್ನ ದೈವ ನೀನೇ ದೇವ.
ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ದೇವದರ್ಶನ ಗುಡಾರ ಮತ್ತು ದೋಷ ಪರಿಹಾರಕ ದಿನ. ಪ್ರಿಯ ಕೇಳುಗರೆ, 1844 ಅಕ್ಟೋಬರ್ 22 ಯೇಸು ಸ್ವಾಮಿ ಪರಿಶುದ್ಧ ಸ್ಥಳದಿಂದ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗಿ ಅಲ್ಲಿ ನಮ್ಮ ಮಧ್ಯಸ್ಥಿಕನಾಗಿ ಸೇವೆಯನ್ನು ಆರಂಭಿಸಿದ್ದಾನೆ ಎಂಬುದನ್ನು ನಾವು ಕಳೆದ ಸಂಚಿಕೆಯಲ್ಲಿ ನೋಡಿದೆವು. ಹೆಚ್ಚು ಕಡಿಮೆ 176 ಆತನು ಮಹಾಪರಿಶುದ್ಧ ಸ್ಥಳದಲ್ಲಿ ನಮಗೋಸ್ಕರ ಮಧ್ಯಸ್ಥಿಕೆ ಸೇವೆಯನ್ನು ಆರಂಭಿಸಿದ್ದಾನೆ. ಯಾಕೆ ಯೇಸು ಸ್ವಾಮಿ ಇನ್ನೂ ಸಹ ತಡ ಮಾಡುತ್ತಿದ್ದಾನೆ ಎಂದರೆ, ನಾವು ಮಾಡಿದ ಪಾಪಗಳಿಗಾಗಿ ಆತನು ಪ್ರಾಯಶ್ಚಿತ್ತವನ್ನು ಮಾಡುವವನಾಗಿದ್ದಾನೆ. ನಮ್ಮ ಪಾಪಗಳಿಗೆ ನಾವು ಸಮಾಪನೆಯನ್ನು ಪಡೆದುಕೊಂಡಿದ್ದೇವೆ, ಆದರೆ ಪಡೆದುಕೊಂಡ ಸಮಾಪನೆಗಳಿಗೆ ನಾವು ಇನ್ನೂ ವಿಧೇಯರ ಆಗದೆ ಇದ್ದೇವೆ. ಅದನ್ನು ನಾವು ಪರೀಕ್ಷೆ ಮಾಡಿಕೊಂಡಾಗ ನಾನು ಪಡೆದುಕೊಂಡಂತಹ ಸಮಾಪನೆಗೆ ಎಷ್ಟು ವಿಧೇಯನಾಗಿ ಜೀವಿಸುತ್ತಿದ್ದೇನೆ ಎಂಬುದನ್ನು ನಾವು ಅರಿತುಕೊಂಡಾಗ ಮಾತ್ರ ಆತನು ಯಾಕೆ ತಡ ಮಾಡುತ್ತಿದ್ದಾನೆ ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಲು ಸಾಧ್ಯ. ದಾನಿಯೇಲನ ಪುಸ್ತಕ 8:14 ವಚನದಲ್ಲಿ ಹೀಗೆ ತಿಳಿಸುತ್ತದೆ, 2300 ವರೆಗೂ ನಡೆಯುವವು, ನಂತರ ಪರಿಶುದ್ಧ ಸ್ಥಳವು ಶುದ್ಧೀಕರಿಸಲ್ಪಡುವುದು ಎಂಬುದಾಗಿ ಹೇಳುತ್ತದೆ. ಇಲ್ಲಿ ವರ್ಷಗಳು ಅಂದರೆ ದಿನಗಳು, ಒಂದು ದಿನ ಅಂದರೆ 1 ಸಮಾನ ಎಂಬುದನ್ನು ನಾವು ನೋಡಿದೆವು. ಈ ವಾಕ್ಯದಲ್ಲಿ ಯಾವ ಸ್ಥಳ ಶುದ್ಧೀಕರಿಸಲ್ಪಡಬೇಕು ಎಂಬುದಾಗಿ ತಿಳಿಸುತ್ತದೆ ಎಂದರೆ ಏಲ್ಪಡಬೇಕು ಅಶುದ್ಧ ಮಾಡಿದ್ದನ್ನ ನಾವು ನೋಡು. ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಪರಿಶುದ್ಧನಾದಂಥ ತಂದೆಯೇ, ನಿನ್ನ ಮಕ್ಕಳಾಗಿ ಮತ್ತೊಂದು ಆವರ್ತಿ ನಿನ್ನ ವಾಕ್ಯವನ್ನು ಧ್ಯಾನಿಸಲು ನಿನ್ನ ಪಾದದ ಬಳಿಗೆ ಬಂದಿದ್ದೇವೆ ಸ್ವಾಮಿ. ನಾವು ಪಾಪಿಗಳು, ನಮ್ಮ ಪಾಪ ಅಕ್ರಮಗಳನ್ನು ತೊಳೆದು ಶುದ್ಧೀಕರಿಸಿ ನಮ್ಮ ಮೇಲೆ ನಿನ್ನ ಪರಿಶುದ್ಧಾತ್ಮನನ್ನು ಸುರಿಸಿ ಸ್ವಾಮಿ. ಈ ಒಂದು ಸಮಯದಲ್ಲಿ ನಿನ್ನ ಮಕ್ಕಳು ನಿನ್ನ ವಾಕ್ಯವನ್ನು ಆಲಿಸುವಾಗ ಪರಲೋಕದ ದೇವರು ನೀನು ಅವರ ಸಂಗಡ ಇರು, ನೀನು ಮಾತನಾಡು. ನಾವು ಜೀವಿಸುವಂತಹ ಈ ಒಂದು ಕಾಲಘಟ್ಟ, ಈ ಒಂದು ದೋಷ ಪರಿಹಾರಕ ದಿನದಲ್ಲಿ ನಾವಿದ್ದೇವೆ. ಅದನ್ನು ಅರಿತುಕೊಂಡು ನಾವು ಹೇಗೆ ಜೀವಿಸಬೇಕು ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಈ ವಾಕ್ಯಗಳ ಮುಖಾಂತರವಾಗಿ ನಮಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಪ್ರಿಯ ಕೇಳುಗರೆ, ಪರಿಶುದ್ಧ ಸ್ಥಳ ಅಶುದ್ಧವಾಗಿದೆ, ಅದನ್ನು ಪರಿಶುದ್ಧಪಡಿಸಬೇಕು, ಶುದ್ಧಿಪಡಿಸಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳ್ತಕ್ಕಂಥದ್ದಾಗಿದೆ. ಹಾಗಾದರೆ ಪರಿಶುದ್ಧ ಸ್ಥಳವನ್ನು ಯಾವುದರಿಂದ ಶುದ್ಧೀಕರಿಸಬೇಕು ಎಂಬುದನ್ನು ನಾವು ನೋಡುವುದಾದರೆ ಇಬ್ರಿಯದವರಿಗೆ ಬರೆದ ಪತ್ರಿಕೆ 9:23 ವಚನವನ್ನು ನಾವು ಗಮನಿಸಬೇಕಾದರೆ ಅದರಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತಕ್ಕಂಥದ್ದಾಗಿದೆ, ಪರಲೋಕದಲ್ಲಿರುವ ವಸ್ತುಗಳಿಗೆ ಮಾದರಿ ಆಗಿರುವ ವಸ್ತುಗಳ ಶುದ್ಧೀಕರಣಕ್ಕಾಗಿ ಇಂಥ ಯಜ್ಞಗಳು ಅವಶ್ಯವಾದರೂ ಪರಲೋಕದವುಗಳಿಗೆ ಅವುಗಳಿಗಿಂತ ಉತ್ತಮವಾದ ಯಜ್ಞಗಳು ಬೇಕು. ಈ ಲೋಕದ ಗುಡಾರದಲ್ಲಿ ಶುದ್ಧೀಕರಿಸಲು ಪ್ರಾಣಿಗಳ ರಕ್ತವನ್ನು ಉಪಯೋಗಿಸುತ್ತಿದ್ದರು, ಆದರೆ ಪರಲೋಕದ ದೇವದರ್ಶನ ಗುಡಾರದಲ್ಲಿ, ಪರಲೋಕದ ಆ ದೇವದರ್ಶನ ಗುಡಾರವನ್ನು ಶುದ್ಧೀಕರಿಸಲು ಯಾವುದೇ ರೀತಿಯ ಪ್ರಾಣಿಗಳು, ಅದನ್ನು ಶುದ್ಧೀಕರಿಸಲು ಯಜ್ಞಕ್ಕೆ ಕುಯ್ಯಲ್ಪಟ್ಟಂತಹ ಕುರಿಮರಿಯಾದಾತನ ರಕ್ತ ಮುಖ್ಯ. ಅದಕ್ಕೋಸ್ಕರವೇ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಈಗೋ ಯಜ್ಞಕ್ಕೆ ಕುಯ್ಯಲ್ಪಟ್ಟಂಥ ಕುರಿಮರಿ ಎಂದು ಕ್ರಿಸ್ತನನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಅಂದರೆ ಪರಲೋಕದಲ್ಲಿ ಶುದ್ಧೀಕರಿಸಲು, ಅಲ್ಲಿ ಇರತಕ್ಕಂಥ ದೇವದರ್ಶನ ಗುಡಾರವನ್ನು ಶುದ್ಧೀಕರಿಸಲು ಕ್ರಿಸ್ತನ ರಕ್ತ ಅವಶ್ಯಕವಾಗಿದೆ. ಎಂದರೆ ಇದನ್ನು ನಾವು ಅರ್ಥ ಮಾಡಿಕೊಳ್ಳಲು ಯಾಜಕಕಾಂಡ 16ನೇ ಅಧ್ಯಾಯದಲ್ಲಿ ನೋಡಬಹುದಾಗಿದೆ. ಯಾಜಕಕಾಂಡ 16ನೇ ಅಧ್ಯಾಯ ಮಹಾದೋಷ ಪರಿಹಾರಕ ದಿನದ ಬಗ್ಗೆ ಮಾತನಾಡುವಂಥದ್ದಾಗಿದೆ. ಈ ಮಹಾದೋಷ ಪರಿಹಾರಕ ದಿನದಲ್ಲಿ ಏನು ನಡೆಯುತ್ತಿತ್ತು ಅನ್ನುವುದನ್ನು ನಾವು ಅರ್ಥ ಮಾಡಿಕೊಂಡರೆ ಈಗ ಪರಲೋಕದಲ್ಲಿ ಯೇಸು ಸ್ವಾಮಿ ಏನು ಮಾಡ್ತಕ್ಕಂಥವರಾಗಿದ್ದಾರೆ ಅನ್ನುವುದನ್ನು ನಾವು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು. ಪ್ರಿಯ ಕೇಳುಗರೆ, ಯಾಜಕಕಾಂಡ 16ನೇ ಅಧ್ಯಾಯ 29ನೇ ವಚನದಲ್ಲಿ ನಾವು ನೋಡುವವರಾಗಿದ್ದೇವೆ. ಅಲ್ಲಿ ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ, ನೀವು 7ನೇ ತಿಂಗಳಿನ 10ನೇ ದಿನದಲ್ಲಿ ನಿಮ್ಮಲ್ಲಿ ಒಬ್ಬ ಸ್ವದೇಶಿಯನಾಗಲಿ ಪ್ರವಾಸಿಗನಾಗಿರುವ ಪರಕೀಯನಾಗಲಿ ನಿಮ್ಮ ಆತ್ಮಗಳನ್ನು ಕುಂದಿಸಿ ಯಾವ ಕೆಲಸವನ್ನು ಮಾಡದೆ, ಇದು ನಿಮಗೆ ಶಾಶ್ವತವಾದ ಒಂದು ನಿಯಮವಾಗುವುದು. ಇಲ್ಲಿ ದೇವರು ಹೇಳುವಂಥವರಾಗಿದ್ದಾರೆ, 7ನೇ ತಿಂಗಳು 10ನೇ ದಿನದಲ್ಲಿ ನಿಮ್ಮ ಆತ್ಮಗಳನ್ನು ಕುಂದಿಸಿ, ಅಂದರೆ ಆತ್ಮಗಳನ್ನು ಉಪವಾಸವಿದ್ದು ಕುಂದಿಸಿ ಪ್ರಾರ್ಥನೆ ಮಾಡಬೇಕು. ಆ ದಿನದಲ್ಲಿ ಯಾವ ಕೆಲಸವನ್ನು ಮಾಡಬಾರದು. ಯಾಕೆ ಆ ದಿನದಲ್ಲಿ ಯಾವ ಕೆಲಸವನ್ನು ಮಾಡಬಾರದು? ಮುಂದಿನ ವಚನ 30ನೇ ವಚನ ಹೀಗೆ ತಿಳಿಸ್ತಕ್ಕಂಥದ್ದಾಗಿದೆ, ಯಾಕೆಂದರೆ ನೀವು ಕರ್ತನ ಸನ್ನಿಧಿಯಲ್ಲಿ ನಿಮ್ಮ ಎಲ್ಲ ಪಾಪಗಳಿಂದ ಶುದ್ಧರಾಗುವಂತೆ ನಿಮ್ಮನ್ನು ಶುದ್ಧೀಕರಿಸುವ ಹಾಗೆ ಆ ದಿನದಲ್ಲಿ ಯಾಜಕನು ನಿಮಗೋಸ್ಕರ ಪ್ರಾಯಶ್ಚಿತ್ತವನ್ನು ಮಾಡುವನು ಎಂಬುದಾಗಿ ತಿಳಿಸುತ್ತದೆ. ಈ ದಿನದಲ್ಲಿ ಯಾಜಕನು ಜನರಿಗೆ ಮತ್ತು ದೇವಾಲಯಕ್ಕೂ ಎಲ್ಲರಿಗೂ ಪ್ರಾಯಶ್ಚಿತ್ತವನ್ನು ಮಾಡುವವನಾಗಿದ್ದಾನೆ. ಈ ಲೋಕದಲ್ಲಿ ಮಹಾದೋಷಕ ಪರಿಹಾರ ದಿನದಲ್ಲಿ ಏನು ನಡೆಯುತ್ತಿತ್ತು? ಅದೇ ರೀತಿಯಾಗಿ ಪರಲೋಕದಲ್ಲಿ ಆ ದೇವದರ್ಶನ ಗುಡಾರದಲ್ಲಿ 1844ರಿಂದ ನಮಗೆಲ್ಲ ಮಹಾದೋಷಕ ಪರಿಹಾರ ದಿನವಾಗಿ ಆತನು ಪ್ರಾಯಶ್ಚಿತ್ತವನ್ನು ಮಾಡುವಂಥವನಾಗಿದ್ದಾನೆ. 7ನೇ ತಿಂಗಳಿನ 10ನೇ ದಿನದಲ್ಲಿ ಪಾಪ ಕ್ಷಮಾಪಣೆ ದಿನವಲ್ಲ, ಅದು ಪಾಪವನ್ನು ಸಂಪೂರ್ಣವಾಗಿ ತೆಗೆದುಹಾಕುವಂತಹ ದಿನ. ಹಾಗಾದರೆ ಇದನ್ನು ಹೇಗೆ ಅರ್ಥ ಮಾಡಿಕೊಳ್ಳಬಹುದು ಅಂದರೆ, ಒಂದು ವೇಳೆ ನಾವೆಲ್ಲರೂ ಸಹ ಮೋಶೆ ಕಾಲದಲ್ಲಿ ಜೀವಿಸ್ತಾ ಇದ್ದೇವೆ ಎಂಬುದಾಗಿ ನೆನೆಸಿಕೊಳ್ಳ್ರಿ. ಮೋಶೆ ಕಾಲದಲ್ಲಿ ಜೀವಿಸುವಂತಹ ವ್ಯಕ್ತಿಗಳಿಗೆ ಹೇಗೆ ಪಾಪ ಕ್ಷಮಾಪಣೆ ನೀಡಲಾಗುತ್ತಿತ್ತು? ಒಬ್ಬ ಪಾಪಿ ಪಾಪ ಮಾಡುವುದಾದರೆ ಅವನು ತನ್ನ ಪಾಪವನ್ನು ನೆನೆಸಿಕೊಂಡು ಪಾಪ ಕ್ಷಮಾಪಣೆಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಅವನು ಏನು ಮಾಡುತ್ತಿದ್ದನು ಅಂದರೆ, ಅವನು ಒಂದು ಕುರಿಮರಿಯನ್ನು ತೆಗೆದುಕೊಂಡು ಬರ್ತಕ್ಕಂಥವನಾಗಿದ್ದನು. ಆ ಕುರಿಮರಿಯನ್ನು ತೆಗೆದುಕೊಂಡು ಬಂದು ಆ ಕುರಿಯ ತಲೆ ಮೇಲೆ ತನ್ನ ಎರಡೂ ಕೈಗಳನ್ನು ಇಟ್ಟು ತನ್ನ ಪಾಪಗಳನ್ನು ಅರಿಕೆ ಮಾಡುತ್ತಿದ್ದನು. ತನ್ನಲ್ಲಿರ್ತಕ್ಕಂಥ ಪಾಪಗಳನ್ನೆಲ್ಲ ಆ ಕುರಿಮರಿ ಮೇಲೆ ಹಾಕುತ್ತಿದ್ದನು. ಯಾಕೆ ಕುರಿಮರಿಯ ತಲೆ ಮೇಲೆ ಅಂದರೆ, ಪಾಪ ನಮಗೆ ಎಲ್ಲಿ ಮೊದಲು ಆರಂಭವಾಗ್ತಕ್ಕಂಥದ್ದಾಗಿದೆ ಒಬ್ಬ ಮನುಷ್ಯನಿಗೆ ಅಂದರೆ, ಅವನ ಚಿಂತನೆ ಅಂತಕ್ಕಂಥ ತಲೆಯಲ್ಲಿ. ಅಂದರೆ ಕುರಿಮರಿಯ ತಲೆ ಮೇಲೆ ತನ್ನ ಎಲ್ಲ ಪಾಪಗಳನ್ನು ಹರಕೆ ಇಡುವುದರ ಮುಖಾಂತರವಾಗಿ ತನ್ನಲ್ಲಿರ್ತಕ್ಕಂಥ ಪಾಪಗಳನ್ನು ಕುರಿಮರಿ ಮೇಲೆ ಬದಲಾಯಿಸ್ತಕ್ಕಂಥವನಾಗಿದ್ದನು. ನಂತರ ಆ ಕುರಿಮರಿಯನ್ನು ಆತನು ಕಟ್ಟು ಮಾಡುವುದರ ಮುಖಾಂತರವಾಗಿ ಅದನ್ನು ಅದರಲ್ಲಿರ್ತಕ್ಕಂಥ ರಕ್ತವನ್ನು ಒಂದು ಪಾತ್ರೆಯಲ್ಲಿ ತೆಗೆದುಕೊಂಡು ಅದನ್ನು ಯಾಜಕನಿಗೆ ನೀಡುತ್ತಿದ್ದನು. ಯಾಜಕ ಆ ರಕ್ತವನ್ನು ತೆಗೆದುಕೊಂಡು ಹೋಗಿ ಆ ಪರದೆ ಮೇಲೆ ಚಿಮುಕಿಸುತ್ತಿದ್ದನು. ಹಾಗಾದರೆ ಈ ರಕ್ತದಲ್ಲಿ ಏನಿದೆ? ರಕ್ತದಲ್ಲಿ ಜೀವ ಇದೆ ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ನಮ್ಮ ಪಾಪಗಳಿಗಾಗಿ ಕುರಿಮರಿ ಮರಣ ಹೊಂದಿತು, ನಮ್ಮ ಜೀವನ ಉಳಿಯಿತು. ನಮ್ಮ ಜೀವ ಉಳಿದು ನಮ್ಮ ಜೀವ ಆ ಒಂದು ಪರದೆ ಮೇಲೆ ಶೇಖರಣೆ ಆಯಿತು ಅನ್ನುವ ಅರ್ಥವನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅಂದರೆ ನಮ್ಮ ಪಾಪ ಎಲ್ಲಿ ಶೇಖರಣೆ ಆಯಿತು ಅಂದರೆ, ಆ ಪರಿಶುದ್ಧ ಸ್ಥಳದ ಆ ಪರದೆಯ ಮೇಲೆ ಶೇಖರಣೆ ಆಯಿತು, ನಮ್ಮ ಜೀವ ಉಳಿಯಿತು. ಪಾಪಿ ತನ್ನ ಪಾಪವನ್ನು ಶುದ್ಧ ಮಾಡಿಕೊಂಡು ಹೊರಗೆ ಹೋಗ್ತಕ್ಕಂಥವನಾಗಿದ್ದಾನೆ. ಆದರೆ ಯಾವುದನ್ನು ಅಶುದ್ಧ ಮಾಡಿ ಹೋಗ್ತಕ್ಕಂಥವನಾಗಿದ್ದಾನೆ ಎಂದರೆ, ಆ ಪರಿಶುದ್ಧ ಸ್ಥಳವನ್ನು ಅಶುದ್ಧ ಮಾಡಿ ಹೋಗ್ತಕ್ಕಂಥವನಾಗಿದ್ದಾನೆ. ಇದು ಒಬ್ಬ ವ್ಯಕ್ತಿ. ಆದರೆ ದಿನನಿತ್ಯ ಎಷ್ಟೋ ಜನರು ಕುರಿಮರಿಯನ್ನು ತಂದು ಬಲಿ ಸರಿಸಿ ರಕ್ತವನ್ನು ಯಾಜಕನಿಗೆ ಕೊಟ್ಟು ಆ ರಕ್ತ ಆ ಪರದೆ ಮೇಲೆ ಚಿಮುಕಿಸುವಾಗ ಎಷ್ಟೊಂದು ಮಲೀನವಾಗುತ್ತಿತ್ತು ಪರಿಶುದ್ಧ ಸ್ಥಳ ಎಂಬುದನ್ನು ನೀವು ಯೋಚನೆ ಮಾಡಿರಿ ಪ್ರಿಯ ಕೇಳುಗರೆ. ಇದೆಲ್ಲ ವರ್ಷಕ್ಕೆ ಒಂದು ದಿನ ಅಂದರೆ 7ನೇ ತಿಂಗಳಿನ 10ನೇ ದಿನದಲ್ಲಿ ಮಹಾದೋಷ ಪರಿಹಾರಕ ದಿನದಲ್ಲಿ ದೇವರ ಕುರಿಮರಿಯ ರಕ್ತದಿಂದ ಇಡೀ ಜನರಿಗೂ ದೇವದರ್ಶನ ಗುಡಾರಕ್ಕೂ ಯಾಜಕನು ಪ್ರಾಯಶ್ಚಿತ್ತ ಮಾಡಿ ಸಂಪೂರ್ಣವಾಗಿ ಶುದ್ಧಿ ಕಳಿಸುತ್ತಿದ್ದನು. ಇದು ಈ ಲೋಕದ ದೇವದರ್ಶನ ಗುಡಾರದಲ್ಲಿ ನಡೆಯುತ್ತಿದ್ದಂಥ ವಿಚಾರ. ಆದರೆ ಪರಲೋಕದಲ್ಲಿ ಹೇಗೆ ನಮ್ಮ ಪಾಪಗಳು ಶೇಖರಣೆ ಆಗ್ತಕ್ಕಂಥದ್ದಾಗಿದೆ, ಪರಲೋಕದಲ್ಲಿ ನಮ್ಮ ಪಾಪಗಳು ಹೇಗೆ ಶೇಖರಣೆ ಆಗ್ತಕ್ಕಂಥದ್ದಾಗಿದೆ ಅಂದರೆ ಪುಸ್ತಕಗಳಲ್ಲಿ ಬರೆಯಲ್ಪಡ್ತಕ್ಕಂಥದ್ದಾಗಿದೆ. ನಾವು ಮಾಡ್ತಕ್ಕಂಥ ಒಳ್ಳೆಯ ಕಾರ್ಯಗಳು, ಕೆಟ್ಟ ಕಾರ್ಯಗಳು ಎಲ್ಲವನ್ನು ಸಹ ಒಂದೇ ಹಾಳೆಯಲ್ಲಿ, ನಮ್ಮ ಇಡೀ ಜೀವನದ ಚರಿತ್ರೆಯನ್ನು ಒಂದೇ ಹಾಳೆಯಲ್ಲಿ ದೇವರು ಶೇಖರಿಸುವಂಥವರಾಗಿದ್ದಾರೆ, ಬರೆದಿಡುವಂಥವರಾಗಿದ್ದಾರೆ. ಎಷ್ಟು ಪಾಪ ಮಾಡಿದ್ದೇವೆ, ಎಷ್ಟು ಪಾಪ ಶಮಿಸಲ್ಪಟ್ಟಿದೆ ಅನ್ನುವ ಎಲ್ಲ ವಿಚಾರಗಳನ್ನು ದೇವರು ಬರೆದಿಡುವಂಥವನಾಗಿದ್ದಾನೆ. ಹೀಗೆ ಈ ಲೋಕದಲ್ಲಿ ಮಹಾದೋಷ ಪರಿಹಾರಕ ದಿನದಲ್ಲಿ ಅಂದರೆ ಏಳನೇ ತಿಂಗಳಿನ 10ನೇ ದಿನದಲ್ಲಿ ಎಲ್ಲರ ಪಾಪಗಳಿಗಾಗಿ ಪ್ರಾಯಶ್ಚಿತ್ತ ಮಾಡಲಾಗುತ್ತಿತ್ತು, ಅದೇ ರೀತಿಯಾಗಿ ಪರಲೋಕದಲ್ಲಿ 1844 ಅಕ್ಟೋಬರ್ 22 ಪರಲೋಕದ ಆ ಪುಸ್ತಕದಲ್ಲಿ ಶೇಖರಣೆ ಆಗಿರತಕ್ಕಂತಹ ನೀತಿವಂತರ ಒಂದೊಂದು ಲೆಕ್ಕಾಚಾರವನ್ನು ದೇವರು ಪರೀಕ್ಷಿಸುವಂತವನಾಗಿದ್ದಾನೆ, ಆ ಪುಸ್ತಕಗಳನ್ನು ತೆರೆದು ಪರೀಕ್ಷೆ ಮಾಡುವಂತವನಾಗಿದ್ದಾನೆ. ಉದಾಹರಣೆಗೆ ನಾವು ನೋಡುವುದಾದರೆ 1ನೇ ತಿಂಗಳಿನ 1ನೇ ದಿನದಲ್ಲಿ ಒಬ್ಬ ವ್ಯಕ್ತಿ ಪಾಪ ಮಾಡಿ ಕ್ಷಮಾಪಣೆ ಕೇಳಿದ್ದಾನೆ ಅಂದರೆ ಆತನು ತನ್ನ ಪುಸ್ತಕದಲ್ಲಿ ಬರೆದಿಡುವಂಥವನಾಗಿದ್ದಾನೆ. ಆ ಪುಸ್ತಕದಲ್ಲಿ ಆ ಪಾಪ ಕ್ಷಮಾಪಣೆಯಾಗಿ ಪಡೆದುಕೊಂಡಿದ್ದಾನೆ ಎಂದು ಬರೆಯಲ್ಪಟ್ಟಿದೆ. ಆದರೆ ಆ ಪಾಪವನ್ನು ನಾವು ಮತ್ತೆ ಮಾಡಿದಾಗ ದೇವರು ಮತ್ತೆ ಆ ಪಾಪವನ್ನು ಅದೇ ಸ್ಥಳದಲ್ಲಿ ಅದೇ ಪುಸ್ತಕದಲ್ಲಿ ಬರೆಯುವಂಥವನಾಗಿದ್ದಾನೆ. ಆದರೆ 7ನೇ ತಿಂಗಳ 10ನೇ ದಿನದಲ್ಲಿ ಸಂಪೂರ್ಣವಾಗಿ ಅಳಿಸು ಹಾಕುವಂತಹ ಆ ದಿನದಲ್ಲಿ ದೇವರು ಆ ಪುಸ್ತಕವನ್ನು ಪರೀಕ್ಷಿಸತಕ್ಕಂಥವನಾಗಿದ್ದಾನೆ. ದೇವರು ಅದೇ ದಿನದಲ್ಲಿ ನಮ್ಮ ಪಾಪಗಳನ್ನು ಕ್ಷಮಾಪಣೆ ಕೇಳಿದ ತಕ್ಷಣವೇ ಅಳಿಸಿ ಹಾಕಬಹುದಾಗಿತ್ತು. ಯಾಕೆ ದೇವರು 7ನೇ ತಿಂಗಳಿನ 10ನೇ ದಿನದವರೆಗೂ ಸಹ ಕಾಯುವವನಾಗಿದ್ದಾನೆ? ಯಾಕೆ ಅಂದರೆ ನಾವು ಮಾಡಿದ ಪಾಪಕ್ಕೆ ಕ್ಷಮಾಪಣೆ ಹೊಂದಿಕೊಂಡಿದ್ದೇವೆ. ಆದರೆ ಆ ಕ್ಷಮಾಪಣೆ ಹೊಂದಿಕೊಂಡದ್ದು ನಿಜ, ಆದರೆ ಆ ಕ್ಷಮಾಪಣೆಯನ್ನು ಪಡೆದುಕೊಂಡು ನಾವು ಮನೆ ತಿರುಗಿದ್ದೇವಾ ಅಥವಾ ಅದೇ ಪಾಪದಲ್ಲಿ ನಾವು ಜೀವಿಸುತ್ತಿದ್ದೇವಾ ಅನ್ನುವುದನ್ನು ದೇವರು 7ನೇ ತಿಂಗಳಿನ 10ನೇ ದಿನದಲ್ಲಿ ಅಂದರೆ ಮಹಾದೋಷ ಪರಿಹಾರಕ ದಿನದಲ್ಲಿ ಪರೀಕ್ಷಿಸುವಂತವನಾಗಿದ್ದನು. ಒಂದು ವೇಳೆ ನಾವು ಪಡೆದುಕೊಂಡಂತಹ ಕ್ಷಮಾಪಣೆಗೆ ನಾವು ವಿಧೇಯರಾಗಿ ಜೀವಿಸಲಿಲ್ಲ ಅಂದರೆ 7ನೇ ತಿಂಗಳಿನ 10ನೇ ದಿನದಲ್ಲಿ ನಮ್ಮ ಆ ಒಂದು ಜೀವನ ಚರಿತ್ರೆಯ ಪುಸ್ತಕವನ್ನು ಪರೀಕ್ಷೆ ಮಾಡಲಾಗುತ್ತಿತ್ತು. ಒಂದು ವೇಳೆ ನಾವು ವಿಧೇಯರಾಗಿರಲಿಲ್ಲ ಅಂದರೆ ಇಸ್ರಾಯೇಲ್ ಜನರಿಗೆ ಆ ಒಂದು ಇಸ್ರಾಯೇಲ್ ಪಾಳ್ಯದಲ್ಲಿ ಅಂದರೆ ಇಸ್ರಾಯೇಲ್ ಜನಗಳ ಒಂದು ಪೌರತ್ವವನ್ನೇ ಆ ದಿನದಲ್ಲಿ ರದ್ದುಪಡಿಸುತ್ತಿದ್ದನು. ಮಹಾದೋಷ ಪರಿಹಾರಕ ದಿನದಲ್ಲಿ ನಾವಿದ್ದೇವೆ, ಪರಲೋಕದಲ್ಲಿ ಪುಸ್ತಕಗಳಿದೆ, ನಾವು ಸಮಾಪನೆ ಪಡೆದುಕೊಂಡಂಥ ಸಮಾಪನೆಗಳಿಗೆ ನಾವು ವಿಧೇಯರಾಗಿ ಇಲ್ಲ ಅಂದರೆ ದೇವರು ಸಹ ಪರಲೋಕದ ಆ ಒಂದು ಪೌರತ್ವವನ್ನು ತೆಗೆದುಹಾಕುವಂಥವನಾಗಿದ್ದಾನೆ. ಈಗ ಪರಲೋಕದಲ್ಲಿ ಮಹಾದೋಷ ಪರಿಹಾರ ದಿನ ನಡೀತಕ್ಕಂಥದ್ದಾಗಿದೆ. ಆ ಒಂದು ಮಹಾದೋಷ ಪರಿಹಾರಕ ದಿನದಲ್ಲೇ ನಾವು ಜೀವಿಸುವಂಥವರಾಗಿದ್ದೇವೆ. 7ನೇ ತಿಂಗಳಿನ 10ನೇ ದಿನದಲ್ಲಿ ನಾವಿದ್ದೇವೆ. ಯೇಸು ಸ್ವಾಮಿ 1844 ಆ ಮಹಾಪರಿಶುದ್ಧ ಸ್ಥಳಕ್ಕೆ ಪ್ರವೇಶಿಸಿದ್ದಾನೆ. ಹೇಗೆ ಈ ಲೋಕದಲ್ಲಿ ಯಾಜಕನು ವರ್ಷಕ್ಕೆ ಒಂದಾವರ್ತಿ ಪ್ರವೇಶಿಸತಕ್ಕಂಥವನಾಗಿದ್ದನು, ಈ ರೀತಿಯಲ್ಲಿ ಪ್ರವೇಶಿಸುವಂಥವನಾಗಿದ್ದಾನೆ. ಹೆಚ್ಚು ಕಡಿಮೆ 176 ಮುಗಿದಿದೆ. ಆದರೆ ದೇವರು ನಮ್ಮಿಂದ ಏನನ್ನು ಎದುರು ನೋಡ್ತಕ್ಕಂಥವನಾಗಿದ್ದಾನೆ ಅಂದರೆ ದೇವರು ನಮ್ಮಿಂದ ಆ ಒಂದು ವಿಧೇಯತ್ವವನ್ನು ಎದುರು ನೋಡ್ತಕ್ಕಂಥವನಾಗಿದ್ದೇನೆ. ನೀನು ಅಂದು ಸ್ವಾಮಿ ನಾನು ಪ್ರತಿನಿತ್ಯ ಪ್ರಾರ್ಥನೆ ಮಾಡ್ತಕ್ಕಂಥವನಾಗಿದ್ದೇನೆ, ನನಗೆ ಬಲ ಕೊಡು ಎಂಬುದಾಗಿ ಕೇಳಿಬೋದೆ. ಆದರೆ ಅಂದು ಬೇಡಿಕೊಂಡಂತಹ ನಿನ್ನ ವಿಜ್ಞಾಪನೆಗಳಿಗೆ ತಕ್ಕಂತೆ ನೀನು ನಡೆದುಕೊಳ್ಳುತ್ತಿದ್ದೀಯಾ? ಹೌದು ಸ್ವಾಮಿ, ನಾನು ಪ್ರತಿನಿತ್ಯ ಸತ್ಯವೇದವನ್ನು ಓದ್ತಕ್ಕಂಥವನಾಗಿದ್ದೇನೆ, ಪ್ರತಿನಿತ್ಯವೂ ಸಹ ನಿನ್ನ ವಾಕ್ಯಗಳಿಗೆ ನಿನ್ನ ಆಜ್ಞೆಗಳಿಗೆ ಸರಿಯಾಗಿ ನಡೆದುಕೊಳ್ತಕ್ಕಾಗಿದ್ದೇನೆ, ನನ್ನ ಪಾಪಗಳನ್ನು ಕ್ಷಮಿಸು, ನಾನು ವಿಧೇಯನಾಗ್ತೇನೆ ಎಂಬುದಾಗಿ ನೀನು ಕೇಳಿಕೊಂಡು ಹೋದೆ. ಆದರೆ ಆ ಕೇಳಿಕೊಂಡು ಹೋದಂತಹ ವಿಚಾರಗಳಿಗೆ ನೀನು ವಿಧೇಯನಾಗುತ್ತಿದ್ದೀಯಾ ಇಲ್ಲವೋ ಎಂಬುದನ್ನು ದೇವರು ಕೇಳುವಂಥವನಾಗಿದ್ದಾನೆ. ಆದರೆ ಈ ಮಹಾಪರಿಶುದ್ಧ ಸ್ಥಳದಲ್ಲಿ ಮಹಾದೋಷ ಪರಿಹಾರಕ ದಿನದಲ್ಲಿ ಇದು ಯಾರಿಗೆ ಒಳ್ಳೆಯ ದಿನ ಎಂಬುದಾಗಿ ನಾವು ನೋಡುವುದಾದರೆ ಈ ಮಹಾಪರಿಶುದ್ಧ ಸ್ಥಳದಲ್ಲಿ ನಡೆಯುವ ದೋಷ ಪರಿಹಾರಕ ದಿನ ಯಾರಿಗೆ ಒಳ್ಳೆಯದು ಅಂದರೆ ಪಾಪವನ್ನು ಹರಿಕೆ ಮಾಡಿ ಸಮಾಪನೆ ಹೊಂದಿ ಪಾಪವನ್ನು ಬಿಟ್ಟು ಬಿಡ್ತಕ್ಕಂಥವರಿಗೆ ಇದು ಒಳ್ಳೆಯ ದಿನ. ಉದಾಹರಣೆಗೆ ಒಬ್ಬ ವ್ಯಕ್ತಿ ಶಾಲೆಗೆ ದಾಖಲಾಗ್ತಕ್ಕಂಥವನಾಗಿದ್ದಾನೆ. ಅವನು ದಾಖಲಾಗಿ ಆ ಪರೀಕ್ಷೆಯನ್ನು ಬರೆದಾಗ ಮಾತ್ರ ಅವನಿಗೆ ಆ ಪರೀಕ್ಷೆಯ ಫಲಿತಾಂಶ ಬರತಕ್ಕಂಥದ್ದಾಗಿದೆ. ಹಾಗೆ ಯಾರ ಪಾಪಗಳು ಸಮಾಪನೆಗೆ ಹೋಗಿದೆ, ಸಮಾಪನೆಯನ್ನು ಕೇಳಲ್ಪಟ್ಟು ಪರಲೋಕದ ಪುಸ್ತಕದಲ್ಲಿ ದಾಖಲಾಗಿದೆಯೋ ಅವರಿಗೆ ನಿಜವಾಗಲಿಯೂ ಸಹ ದೇವರು ಕೇಳಿದಂತಹ ಒಂದು ಪಾಪ ಸಮಾಪನೆಗೆ ವಿಧೇಯರಾಗಿದ್ದಾರೋ ಇಲ್ಲವೋ ಅನ್ನುವುದನ್ನು ಪರೀಕ್ಷಿಸ್ತಕ್ಕಂಥನಾಗಿದ್ದಾನೆ. ಒಂದು ವೇಳೆ ಪಡೆದುಕೊಂಡಂತಹ ಸಮಾಪನೆಗಳಿಗೆ ನಾವು ಸರಿಯಾದ ರೀತಿಯಲ್ಲಿ ವಿಧೇಯರಾಗಿದ್ದರೆ ದೇವರು ನಮ್ಮ ಹೆಸರನ್ನು ಆ ಜೀವದಾರ ಪಟ್ಟಿಯಲ್ಲಿ ಬರೆಯುವವನಾಗಿದ್ದಾನೆ. ಮಹಾದೋಷ ಪರಿಹಾರಕ ದಿನ ಇದು ಒಂದು ದಿನದ ಹಬ್ಬವಾಗಿತ್ತು ಇಸ್ರಾಯೇಲರಿಗೆ. ಆದರೆ ನಮಗೆ ಕ್ರಿಸ್ತ ಸಕ್ಕ 1844 ಶುರುವಾಗಿದೆ. ಈಗ ಹೆಚ್ಚು ಕಡಿಮೆ 176-177 ವರ್ಷಗಳು ಮುಗಿದಿದೆ. ಆದರೆ ನಾವು ಇನ್ನೂ ಸಹ ಆ ಒಂದು ದಿನದ ಹಬ್ಬದಲ್ಲಿ ಯಾವ ಸಮಯದಲ್ಲಿ ಇದ್ದೇವೆ ಎಂಬುದನ್ನು ಪರೀಕ್ಷೆ ಮಾಡುವುದಾದರೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅದು ಮುಕ್ತಾಯವಾಗ್ತಕ್ಕಂಥದ್ದಾಗಿದೆ. ನಾವು ದಿನದ ಆರಂಭ ಅಥವಾ ಮಧ್ಯದಲ್ಲಿ ಇಲ್ಲ, ದಿನದ ಮುಕ್ತಾಯದಲ್ಲಿ ನಾವಿದ್ದೇವೆ. ಅಂದರೆ ಆ ಒಂದು ನ್ಯಾಯ ವಿಚಾರಣೆ, ಆ ಮಹಾದೋಷ ಪರಿಹಾರಕ ದಿನದ ಕೊನೆಯ ಗಳಿಗೆಗಳಲ್ಲಿ ನಾವಿದ್ದೇವೆ. ಯಾರು ನಿಜವಾಗಿ ತಮ್ಮ ಪಾಪಗಳನ್ನ ಹರಕೆ ಇಟ್ಟು ಕ್ಷಮಾಪಣೆಯನ್ನು ಹೊಂದಿ ವಿಧೇಯರಾಗುತ್ತಾರೋ ಅವರಿಗೆ ಉತ್ತಮವಾದಂಥ ಫಲಿತಾಂಶ ಆ ಕೊನೆಯ ಸಮಯದಲ್ಲಿ ಬರತಕ್ಕಂಥದ್ದಾಗಿದೆ. ಯಾರೆಲ್ಲ ಪಾಪವನ್ನು ಹರಕೆ ಮಾಡುವುದಿಲ್ಲ, ಯಾರೆಲ್ಲ ಪಾಪ ಕ್ಷಮಾಪಣೆಯನ್ನು ಹೊಂದಿಕೊಳ್ಳದೆ ವಿಧೇಯರಾಗದೆ ಇರ್ತಕ್ಕಂಥವರಾಗಿದ್ದಾರೋ ಅವರನ್ನು ಪರಲೋಕದ ಪೌರತ್ವದಿಂದ ತೆಗೆದುಹಾಕ್ತಕ್ಕಂಥವರಾಗಿದ್ದಾರೆ. ಅವರೆಲ್ಲರೂ ಸಹ ಪರಲೋಕದ ಪೌರತ್ವವನ್ನು ಕಳೆದುಕೊಳ್ಳುವವರಾಗಿದ್ದಾರೆ. ಹೇಗೆ? ಮಹಾಯಾಜಕರು ಮಹಾದೋಷ ಪರಿಹಾರಕ ದಿನದಲ್ಲಿ ಮಹಾಪರಿಶುದ್ಧ ಸ್ಥಳದಲ್ಲಿ ಪ್ರಾಯಶ್ಚಿತ್ತ ಮಾಡಿ ಬರುವಾಗ ಯಾವ ಪಾಪಗಳು ಕ್ಷಮಿಸಲ್ಪಡುವುದಿಲ್ಲವೋ ಅವರನ್ನು ಇಸ್ರಾಯೇಲ್ ಪಾಳ್ಯದಿಂದಲೇ ಕುಲದಿಂದಲೇ ಹೊರಗಾಕುತ್ತಿದ್ದರೋ ಅದೇ ರೀತಿಯಾಗಿ ನಮ್ಮ ಪಾಪಗಳು ಕ್ಷಮಿಸಲ್ಪಡದೆ ನಾವು ವಿಧೇಯರಾಗದಿದ್ದರೆ ದೇವರು ಪರಲೋಕದ ಪೌರತ್ವವನ್ನು ನಮ್ಮಿಂದ ತೆಗೆದುಹಾಕತಕ್ಕಂಥವನಾಗಿದ್ದಾನೆ. ನೋಡಿ, ಈ ಲೋಕದಲ್ಲಿ ತಪ್ಪು ಮಾಡಿದಂಥ ವ್ಯಕ್ತಿ ತನ್ನ ವಕೀಲನನ್ನು ಹಿಡಿದುಕೊಂಡು ಹೋಗಿ ನ್ಯಾಯಾಲಯದಲ್ಲಿ ಕ್ಷಮಾಪಣೆಯನ್ನು ಕೇಳಿ ಜಾಮೀನಿನ ಮೇಲೆ ಬಿಡುಗಡೆಯನ್ನು ಹೊಂದಿ ಬರ್ತಕ್ಕಂಥವನಾಗಿದ್ದನು. ಜಾಮೀನಿನ ಮೇಲೆ ಅವನು ಬಿಡುಗಡೆ ಹೊಂದಿ ಬರ್ತಕ್ಕಂಥವನಾಗಿದ್ದಾನೆ ಅಂದರೆ ನ್ಯಾಯ ವಿಚಾರಣೆ ಮುಗಿದಿದೆ ಎಂಬುದಾಗಿ ಅರ್ಥವಲ್ಲ ಪ್ರಿಯ ಕೇಳುಗರೆ. ಅದೇ ರೀತಿಯಾಗಿ ನಾವೆಲ್ಲರೂ ಸಹ ಜಾಮೀನಿನ ಮೇಲೆ ಹೊರಗಿದ್ದೇವೆ. ಯಾವಾಗ ಬೇಕಾದರೂ ದೇವರು ನಮ್ಮ ಪುಸ್ತಕವನ್ನು ತೆಗೆದು ನಮ್ಮನ್ನು ಕರೆಯಬಹುದು. ಈ ಲೋಕದಲ್ಲಿ ನ್ಯಾಯಾಧೀಶರ ಮುಂದೆ ನಾವು ಬರುವಾಗ ಅದಕ್ಕೂ ಮೊದಲೇ ನ್ಯಾಯಾಧೀಶರು ಆ ಒಂದು ನ್ಯಾಯಾಲಯದಿಂದ ನಮಗೆ ಯಾವ ದಿನ ಬರಬೇಕು, ಹೇಗೆ ಬರಬೇಕು ಎಂಬುದನ್ನು ಕಳಿಸಿಕೊಡ್ತಕ್ಕಂಥವರಾಗಿದ್ದಾರೆ. ಅದೇ ರೀತಿಯಾಗಿ ನಮ್ಮೆಲ್ಲರಿಗೂ ಸಹ ಆ ನ್ಯಾಯಾಲಯದಿಂದ ನ್ಯಾಯ ವಿಚಾರಣೆ ದಿನ ಬಂದಿದೆ ಎಂಬುದಾಗಿ ಒಂದು ಪತ್ರ ನಮಗೆ ಕಳಿಸಲ್ಪಟ್ಟಿದೆ. ಆ ಪತ್ರ ಯಾವುದೆಂಬುದಾಗಿ ನಾವು ನೋಡುವುದಾದರೆ ಪ್ರಕಟಣೆ ಪುಸ್ತಕ 14:6-7 ವಚನದಲ್ಲಿ ದೇವರಿಗೆ ಭಯಪಟ್ಟು ಆತನನ್ನು ಘನಪಡಿಸಿರಿ, ಯಾಕೆಂದರೆ ನ್ಯಾಯ ತೀರ್ಪು ಮಾಡುವ ಗಳಿಗೆಯು ಬಂದಿದೆ ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಈ ಲೋಕದ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ವಿಚಾರಣೆಗೆ ಕರೆಯುವಂಥ ಸಂದರ್ಭದಲ್ಲಿ, ನ್ಯಾಯಾಲಯಕ್ಕೆ ಹೋಗುವಂಥ ಸಂದರ್ಭದಲ್ಲಿ ನಾವು ಯಾವ ರೀತಿಯಾಗಿ ಇರ್ತಕ್ಕಂಥವರಾಗಿದ್ದೇವೆ? ಆ ದಿನ ನಮಗೆ ಊಟ ಮಾಡಲು ಮನಸ್ಸು ಬರುವುದಿಲ್ಲ, ನಿದ್ದೆ ಮಾಡಲು ಮನಸ್ಸು ಬರುವುದಿಲ್ಲ. ಅದೇ ರೀತಿಯಾಗಿ ಪರಲೋಕದ ನ್ಯಾಯಾಧೀಶರು ನ್ಯಾಯಾಲಯದಲ್ಲಿ ನಿನ್ನ ಒಂದು ವಿಚಾರಣೆ ಬರ್ತಕ್ಕಂಥದ್ದಾಗಿದೆ ಎಂಬುದಾಗಿ ಹೇಳುವಾಗ, ನಮ್ಮ ಕಡತವನ್ನು ತೆಗೆದುಕೊಳ್ಳುವಾಗ ನಾವು ಯಾವ ರೀತಿಯಲ್ಲಿ ಜೀವಿಸ್ತಕ್ಕಂಥವರಾಗಿದ್ದೇವೆ? ನಾವೆಲ್ಲರೂ ಈಗ ಜಾಮೀನಿನ ಮೇಲೆ ಜೀವಿಸ್ತಾ ಇದ್ದೇವೆ ಅಂತಂದರೆ ನನಗೆ ನ್ಯಾಯಾಲಯಕ್ಕೆ ಮತ್ತೆ ಹೋಗಬೇಕು, ದೇವರು ಕರೆಯುವವನಾಗಿದ್ದಾನೆ ಎನ್ನುವಂತಹ ಅರ್ಥವನ್ನು ನೀಡುವಂಥದ್ದಾಗಿದೆ. ಹಾಗಾದರೆ ನಾವು ಯಾವ ರೀತಿಯಲ್ಲಿ ಜೀವಿಸ್ತಾ ಇದ್ದೇವೆ? ಕ್ರಿಸ್ತನ ಶಿಷ್ಯರು ಯಾವ ರೀತಿಯಲ್ಲಿ ಜೀವಿಸಿದರು ಈ ಲೋಕದಲ್ಲಿ? ಯೇಸು ಸ್ವಾಮಿ ಇರಬೇಕಾದರೆ ನಾನು ಹೆಚ್ಚಾಗಬೇಕು, ನಮ್ಮಲ್ಲಿ ಅವರಲ್ಲಿ ದ್ವೇಷಗಳಿಂದ ಕುಡಿತು. ಆದರೆ ಕ್ರಿಸ್ತನ ಮರಣವನ್ನು ಆತನ ತ್ಯಾಗವನ್ನು ಹರಿದುಕೊಂಡಂತಹ ಆ ಶಿಷ್ಯರು, ಆದಿ ಅಪೋಸ್ತಲರು, ಆ ಪರಲೋಕ ಆ ಒಂದು ಮೇಲಂತಸ್ತಿಗೆ ಮೇಲೆ ಅವರೆಲ್ಲರೂ ಒಟ್ಟಾಗಿ ಕೂಡಿ ಬಂದು ನಮ್ಮ ಕರ್ತವ್ಯ ಏನು ಎಂಬುದನ್ನು ಹರಿದುಕೊಂಡು ಒಬ್ಬರಿಗೊಬ್ಬರು ಪಾಪ ಕ್ಷಮಾಪಣೆಯನ್ನು ಪಾಪಗಳನ್ನ ಹರಕೆ ಇಟ್ಟು ತಮ್ಮ ಜೀವಿತವನ್ನು ಕ್ರಿಸ್ತನಿಗಾಗಿ ಒಪ್ಪಿಸಿಕೊಟ್ಟರು. ಕ್ರಿಸ್ತನ ಬರೋಣ ಶೀಘ್ರವಾಗಿದೆ ಪ್ರಿಯ ಕೇಳುಗರೆ. ಆತನ ಬರೋಣಕ್ಕೂ ಮೊದಲು ಅಂದರೆ ಮಹಾದೋಷ ಪರಿಹಾರಕ ದಿನ ಯಾವ ಮುಕ್ತಾಯವಾಗ್ತಕ್ಕಂಥದ್ದಾಗಿದೆ ಎಂಬುದಾಗಿ ನಮ್ಗೆ ಯಾರಿಗೂ ಸಹ ಗೊತ್ತಿಲ್ಲ. ಅದಕ್ಕೋಸ್ಕರ ಪೌಲ ಹೇಳ್ತಕ್ಕಂಥನಾಗಿದ್ದಾನೆ, ಇದೇ ರಕ್ಷಣೆ ದಿನವು ಇದೀಗಲೇ ಎಂಬುದಾಗಿ ಹೇಳ್ತಕ್ಕಂಥನಾಗಿದ್ದಾನೆ. ಆದ್ದರಿಂದ ಪ್ರಿಯ ಕೇಳುಗರೆ, ನಾವು ಪಾಪವನ್ನು ಜಯಿಸುವಾಗಿಯೂ ನಮ್ಮ ಹೆಸರು ಅಲ್ಲಿ ಯಾವಾಗ ಬೇಕಾದರೂ ತೆಗೆದುಕೊಳ್ಳಬಹುದು. ಆದ್ದರಿಂದ ನಾವು ನಮ್ಮ ಪಾಪಗಳನ್ನು ಇವತ್ತೇ ಹರಿಕೆ ಇಟ್ಟು ಇಂದೇ ರಕ್ಷಣೆ ದಿನ ಅಂತ ಹೇಳಿ ನಾವು ಕರ್ತನ ಮುಂದೆ ಬಂದು ನಮ್ಮನ್ನು ನಾವು ಮೊಣಕಾಲೂರಿ ಪಾಪಗಳನ್ನು ಹರಿಕೆ ಇಟ್ಟು ಇಡುವುದಾದರೆ ನಮ್ಮ ಹೆಸರನ್ನು ಆ ಒಂದು ಜೀವಧಾರ ಪುಸ್ತಕದಲ್ಲಿ ಬರೀತಕ್ಕಂಥವನಾಗಿದ್ದಾನೆ. ಪಾಪಗಳನ್ನು ಸಂಪೂರ್ಣವಾಗಿ ಅಳಿಸಿ ಹಾಕ್ತಕ್ಕಂಥವನಾಗಿದ್ದಾನೆ. ಹೌದು, ನಾನು ನ್ಯಾಯ ವಿಚಾರಣೆ ದಿನದಲ್ಲಿ ಇದ್ದೇನೆ. ನನ್ನ ಪಾಪಗಳನ್ನು ದೇವರು ತೊಳಿತಕ್ಕಂಥವನಾಗಿದ್ದಾನೆ. ನನ್ನ ಪಾಪಗಳನ್ನ ಹರಕೆ ಇಡಬೇಕು, ನನ್ನ ಹೆಸರು ಜೀವಧಾರ ಪಟ್ಟಿಯಲ್ಲಿ ಬರೆಯಪಡಬೇಕು, ನಾನು ಪರಲೋಕದ ಪೌರತ್ವವನ್ನು ಹೊಂದಿಕೊಳ್ಳಬೇಕೆಂಬುದಾಗಿ ನೀವು ನೆನೆಸುವುದಾದರೆ ನನ್ನ ಸಂಗಡ ಪ್ರಾರ್ಥನೆ ಮಾಡಿರಿ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೆ, ಭೂಮಿಯ ಆಕಾಶಗಳ ಒಡೆಯನಾಗಿರ್ತಕ್ಕಂಥ ಸ್ವಾಮಿ, ಈ ಒಂದು ಸಮಯದಲ್ಲಿ ನೀನು ನ್ಯಾಯ ವಿಚಾರಣೆಯಲ್ಲಿ ಕುಳಿತಿದ್ದೀಯಾ ಸ್ವಾಮಿ. ನಮ್ಮ ಪಾಪಗಳನ್ನ ಹರಕೆ ಇಡ್ತೇವೆ, ನೀನು ಸಮಿಸು. ನಮ್ಮ ಪಾಪಗಳನ್ನ ಸಂಪೂರ್ಣವಾಗಿ ಅಳಿಸಿ ನಮ್ಮ ಹೆಸರನ್ನ ಜೀವಧಾರ ಪಟ್ಟಿಯಲ್ಲಿ ಬರೆದು ಪರಲೋಕ ರಾಜ್ಯಕ್ಕೆ ನಮ್ಮನ್ನು ಬಾಧ್ಯಸ್ಥರನ್ನಾಗಿ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಗೆ ಸಂಪರ್ಕಿಸಬಹುದು ಅಥವಾ bible@awr.org ಗೆ ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901663711 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ನನಗಾಗಿ ಬಲಿಯಾದ ಓ ಕುರಿಮರಿಯೇ, ನನಗಾಗಿ ಬರಲಿರುವ ಓ ಯೇಸುವೇ, ನನ್ನ ಜೀವ ನನ್ನ ದೈವ ನೀನೇ ದೇವ, ನನ್ನ ಜೀವ ನನ್ನ ದೈವ ನೀನೇ ಶ್ರೇಷ್ಠವಾದ ಪ್ರೀತಿಗೆ.